ಸುರನರದ್ವೀಷ ಶತ್ರುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲಗುಣನಿಹಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಯಾವುದಾಯ್ತು? ಪಾಯುರ್ಯಮಸ್ಯ ಮಿತ್ರಸ್ಯ ಪರಿಮೋಕ್ಷಸ್ಯ ನಾರದ ಹಿಂಸಾಯಾಃ ನಿರುತೇರ್ ಮೃತ್ಯೋಃ ನಿರಯಸ್ಯ ಗುದಃಸ್ಮೃತಃ ಪರಾಭೂತೇರಧರ್ಮಸ್ಯ ತಮಸಶ್ಚಾಪಿ ಪಶ್ಚಿಮಃ ನಾಡ್ಯೋ ನದನದೀನಾಂತು ಗೋತ್ರಾಣಾಮಸ್ತಿ ಸಂಪತಿಃ ಅವ್ಯಕ್ತರಸ ಸಿಂಧೂನಾಂ ಭೂತಾನಾಂ ನಿಧನಸ್ಯ ಚ ಉದರಂ ವಿದಿತಂ ಪುಂಸೋ ಹೃದಯಂ ಮನಸಃ ಪದಂ. ಈಗ ಅವ್ಯಕ್ತಸ್ಯ, ಆಮೇಲೆ ಮೂಲ ಪ್ರಕೃತೇ ರಸಾನಾಂ ಮಧುರಾದೀನಾಂ ಸಿಂಧೂನಾಂ ಸಮುದ್ರಾಣಾಂ ಭೂತಾನಾಂ ಜೀವಾನಾಂ ನಿಧನಸ್ಯ ಚ ಸಂಹಾರಸ್ಯ ಚ ಪುಂಸ ಉದರಂ ಕ್ಷೇತ್ರಮಿತಿ ವಿದಿತಂ. ಇವೆಲ್ಲ ಕಾರ್ಯಕ್ಕೂ ಆಧಾರವಾದದ್ದು ಯಾವುದು? ಉದರ. ಉದರದಿಂದ ಉದರ ಬಂತು. ಅವೆಲ್ಲ ಏನೇನಾಗುತ್ತೆ ಉದರದಲ್ಲಿ? ಇಷ್ಟೆಲ್ಲ ಕೆಲಸಗಳು ಉದರದಲ್ಲಿದೆ. ಉದರಂ ಕ್ಷೇತ್ರಮಿತಿ ವಿದಿತಂ ಮನಸಃ ಪರಸ್ಯ ಹೃದಯಂ ಪದಂ ಕ್ಷೇತ್ರಂ ಧರ್ಮಸ್ಯ ಮಮತುಭ್ಯಂಚ ಕುಮಾರಾಣಾಂ ಭವಸ್ಯ ಚ ವಿಜ್ಞಾನಸ್ಯ ಚ ತತ್ವಸ್ಯ ಪರಮಾತ್ಮ ಪರಾಯಣಂ. ಧರ್ಮಸ್ಯ ಮಮ ತುಭ್ಯಂಚ, ಧರ್ಮಕ್ಕೆ ನನಗೆ ನಾರದ ನಿನಗೆ, ಕುಮಾರಾಣಾಂ ಭವಸ್ಯ ಚ ಸನತ್ಕುಮಾರಾದಿಗಳಿಗೆ, ಭವಸ್ಯ ರುದ್ರದೇವರಿಗೆ, ವಿಜ್ಞಾನಸ್ಯ ಚ ತತ್ವಸ್ಯ ವಿಜ್ಞಾನ ತತ್ವಕ್ಕೆ ಮೂಲ ಆಧಾರ ಯಾವುದು ಅಂದರೆ ಪರಮಾತ್ಮ ಪರಸ್ಯಾತ್ಮ ಪರಾಯಣಂ. ಧರ್ಮಸ್ಯ ಅಂದರೆ ಸುಕೃತಸ್ಯ, ತದಭಿಮಾನಿನೋ ಧರ್ಮಾಖ್ಯ ದೇವಸ್ಯ, ಪುಣ್ಯ ಪುಣ್ಯಾಭಿಮಾನಿ ದೇವದೇವರು. ಚತುರ್ಮುಖನಾಮನೋ ಮಮ, ಚತುರ್ಮುಖನಾದ ನನಗೆ, ತುಭ್ಯಂ ತವ ನಿನಗೆ, ಕುಮಾರಾಣಾಂ ಸನಕಾದೀನಾಂ ಚತುರ್ಣಾಂ, ಭವಸ್ಯ ರುದ್ರಸ್ಯ ಚ ವಿಜ್ಞಾನಸ್ಯ ಚ ತಸ್ವಸ್ಯ ತತ್ವ ತದಭಿಮಾನಿನ್ಯಾಹ ಸರಸ್ವತ್ಯಾಶ್ಚ, ವಿಜ್ಞಾನಕ್ಕೆ ಅಭಿಮಾನಿ ದೇವತೆ ಸರಸ್ವತಿ ದೇವಿ, ಪರಸ್ಯ ಪುಂಸಃ ಆತ್ಮ ಮಧ್ಯದೇಹ ಪರಾಯಣ. ಇದೆಲ್ಲ ಕೂಡ ಮಧ್ಯದೇಹ ತಿಂದು ಇವರೆಲ್ಲ ಅಭಿವ್ಯಕ್ತರಾದರು. ಕುಮಾರ ಬ್ರಹ್ಮ ರುದ್ರಾದ್ಯಾಹ ಹರೇರ್ಮಧ್ಯಾತ್ ಸಮುದ್ಗತಃ ಇತ್ಯನೇನ ಆತ್ಮ ಜೀವೇ ಧೃತೌ ದೇಹೇ ಇತಿ ಅಭಿ ಇತ್ಯಾದಿ ಅಭಿಧಾನಂ ಅಪವಿದ್ಧಂ. ಇಲ್ಲೇನಾಗಿದೆ, ಆತ್ಮಶಬ್ದಕ್ಕೆ ಅರ್ಥ ಏನು ಮಾಡಿದ್ರು? ಮಧ್ಯದೇಹ ಅಂತ ಅರ್ಥ ಮಾಡಿದ್ರು. ಮಾಡ್ಬೋದಾ ಅಂದರೆ ವಾಕ್ಯ ಇದೆ, ಕೋಶದಲ್ಲಿ ಆ ರೀತಿ ಸಿಗುತ್ತೆ ಅಂತ ಹೇಳುತ್ತೆ. ಕೋಶದಲ್ಲಿ ಉಂಟು, ಆದ್ದರಿಂದ ಸರಿಯಾದದ್ದು. ಆತ್ಮ ಅಂದರೆ ಪರಮಾತ್ಮ, ಆತ್ಮ ಅಂದರೆ ಜೀವಾತ್ಮ, ಆತ್ಮ ಅಂದರೆ ಮನಸ್ಸು, ಆತ್ಮ ಅಂದರೆ ದೇಹ, ಆತ್ಮ ಅಂದರೆ ಇಂದ್ರಿಯ. ಎಷ್ಟರ್ಥ ಇದೆ, ಯಾವ ಅರ್ಥ ಸುಟ್ಟಾಗುತ್ತೋ ತಗೋಬೇಕಲ್ಲಿ. ಅಹಂ ಭವಾನ್ ಭವಶ್ಚೈವ ಯಯಿಮೇ ಮುನಯೋ ಅಗ್ರಜಾಃ ಸುರಾಸುರ ನರಾ ನಾಗಾಃ ಖಗಾ ಮೃಗ ಸರೀಸೃಪಾಃ ಗಂಧರ್ವಾಪ್ಸರಸೋ ಯಕ್ಷಾಃ ರಕ್ಷೋಭೂತ ಗಣೋರಗಾಃ ಪಶವಃ ಪಿತರಸ್ಸಿದ್ಧಾಃ ವಿದ್ಯಾಧ್ರಾಶ್ಚಾರಣಾದ್ರುಮಾಃ ಅನ್ನೇ ಚ ವಿವಿಧಾ ಜೀವಾಃ ಜಲಸ್ಥ ಜಲನೌಹ ನಭವುಕಸಃ ಜಲಸ್ಥಲ ನಭವುಕಸಃ ಗ್ರಹರ್ಕ್ಷಕೇತವಸ್ತಾರಾಃ ತಡಿತಸ್ತನ ಇತ್ತವಃ ಸರ್ವಂ ಪುರುಷಯೇ ವೇದಂ ಭೂತಂ ಭವ್ಯಂ ಭವಚ್ಚಯತ್. ಅದಿಷ್ಟುಕ್ಕೆ ಅರ್ಥ ಈಗ ಪುರುಷಯೇ ವೇದಂ ಸರ್ವಂ, ಇದಿಷ್ಟು ಅರ್ಥ. ಏನಿದಕ್ಕೆ ಏನೇನು? ಎಲ್ಲವೂ ಪುರುಷನೇ. ತತ್ವಮಸಿ ಇದ್ದಾಗ, ಅಹಂ ಬ್ರಹ್ಮಾಸ್ಮಿ ಇದ್ದಾಗ, ಪುರುಷಯೇ ವೇದ ಪುರುಷೇಯೇವ ಇದಂ ಸರ್ವಂ ಪುರುಷೇಯೇವ. ಪರಮಾತ್ಮನ ಅಧೀನವಾಗಿದೆ ಹೊರತು ಬೇರೆ ಯಾವುದನ್ನು ಬರಲಿಲ್ಲ. ಇದಿಷ್ಟೆಲ್ಲ ಹೇಳಿ ಆಯ್ತಲ್ಲ, ಬರೀ ಹೇಳಿ ಒಟ್ಟು ಸಾರಾಂಶ ಏನು ಅಂದರೆ, ನಾನು ಬಂದೆ ಅವರು ಬಂದರು ಇವರು ಬಂದರು ಎಲ್ಲ ಅಲ್ಲ. ಅಹಂ ನಾನು, ಭವಾನ್ ನೀನು, ಭವ ರುದ್ರದೇವರು, ಯೈಮೇ ಮುನಯೋ ಅಗ್ರಜಾಹ ಮೊದಲು ಹುಟ್ಟಿದ ಸನಕಾದಿಗಳು, ಸುರಾಸುರ ನರಾಹ ಸುರರು ಅಸುರರು ನಾಗಗಳು, ಆಮೇಲೆ ನಾಗಾಹ ಸರ್ಪಗಳು ಹಾವುಗಳು, ಖಗಃ ಪಕ್ಷಿಗಳು, ಮೃಗ ಸರೀಸೃಪಾಹ ಮೃಗಗಳು ಸರೀಸೃಪಾಹ, ಗಂಧರ್ವಾಪ್ಸರಸ ಹಾವು ಮೊದಲಾದವುಗಳು, ಗಂಧರ್ವಾಪ್ಸರಸ ಗಂಧರ್ವರು ಅಪ್ಸರಿಯರು, ಯಕ್ಷಃ ಯಕ್ಷರು, ರಕ್ಷೋ ಭೂತ ಗಣೋರಗಾಹ ರಾಕ್ಷಸರು ಭೂತಗಣಗಳು ಹಾವುಗಳು, ಪಶವಃ ಪಶುಗಳು, ಪಿತರಃ ಪಿತೃಗಳು, ಸಿದ್ಧಾಃ ಸಿದ್ಧರು, ವಿದ್ಯಾಧ್ರಾಹ ವಿದ್ಯಾಧ್ರಾಹ ಅಂದರೆ ವಿದ್ಯಾಧರಾಹ, ಚಾರಣಾದ್ರುಮಃ ಚಾರಣರು ದ್ರುಮರು, ಅನ್ನೇಚ ವಿವಿಧ ಜೀವಾ ಬೇರೆ ಎಲ್ಲ ಜೀವರಗಳು ಅವರಿವರ ಯಾತಕ್ಕೆ, ಜಲ ಸ್ಥಲ ನಭೌಕಸಃ ಜಲೌಕಸಃ ಸ್ಥಲೌಕಸಃ ನಭೌಕಸಃ ಭೂಚರ ಖೇಚರ ಮತ್ತು ಉಭಯಚರ, ಜಲಸ್ಥ ಜಲಚರ ಸ್ಥಲಸ್ಥ ಭೂಚರ ನಭೌಕಸ ಗಗನಚರ ಖೇಚರ ಎಲ್ಲ ಪ್ರಾಣಿಗಳು, ಜೊತೆಗೆ ಗ್ರಹ ವೃಕ್ಷ ಕೇತವ ಗ್ರಹಗಳು ನಕ್ಷತ್ರಗಳು ಕೇತುಗಳು ತಾರೆಗಳು ಮಿಂಚುಗಳು ಸ್ತನಯಿತ್ತವ ಮೇಘಗಳು ಗುಡುಗು ಗುಡುಗತಕ್ಕಂಥ ಮೇಘಗಳು ಸರ್ವಂ ಪುರುಷ ಎಲ್ಲವೂ ದೇವರಧೀನ. ಅದು ಸದ ಗ್ರಹಗಳು ಅಂತ ಹೇಳಿದ್ರೆ ಸರ್ವಗ್ರಹ ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ. ಆ ಮಾತು ಅರ್ಥ ಮಾಡಿಕೊಂಡು ಎಲ್ಲ ಗ್ರಹಗಳಿಗೂ ಮೂಲಬಲ ಯಾರೋ ಪರಮಾತ್ಮನೇ. ಈ ಸರ್ವಂ ಪುರುಷೇವ ಇದಂ ಹೋಗ್ಲಪ್ಪ, ಇವಿಯಿಂದಲ್ಲ ಅಷ್ಟೇ ಮತ್ತೆ, ಈಗಿನ ಎಲ್ಲವೂ ಅಲ್ಲ ಹಿಂದಿನ ಎಲ್ಲವೂ ಕೂಡ, ಮುಂದಿನೆಲ್ಲವೂ ಕೂಡ ಅದೇ ಭೂತಭವ್ಯ ಭವತ್ಪ್ರಭು ಪುರುಷ ಸೂಕ್ತದ ಅರ್ಥ ಅದು. ಭೂತಭವ್ಯ ಭವತ್ಪ್ರಭು ಅಂದರು ಒಂದೇ, ಸೊ ಪುರುಷ ಏವೇದಂ ಅಂದರು ಒಂದೇ, ಎಲ್ಲವೂ ಪರಮಾತ್ಮರ ಅಧೀನದಲ್ಲೇ ಇವೆ. ಅಧೀನದಲ್ಲಿದೆ ಎಂದಾಗ ಇವರು ಅಧೀನರು, ಪರಮಾತ್ಮ ಪ್ರಭುವಾದ ಪ್ರಭು, ಇದು ಅಧೀನರು. ಗ್ರಹಕ್ಷತೇತವ ಸ್ತಾರ ಸ್ಥಳಿತ ಸ್ತನ ಇತ್ತವ ಈ ಹೇಳ್ತಾರೆ. ಸೃಜಾಮಿ ತನ್ನಿಯುಕ್ತೋಹಮಿತಿ ಯತ್ ಸರ್ವ ಸ್ವಾತಂತ್ರ್ಯ ಹರಿಯರುಕ್ತಂ ತತ್ ಪುರುಷಸೂಕ್ತ ಸಂವಾದೇನೆ ವಿರುಣೋತಿ. ಹರಿ ಸರ್ವಸ್ವತಂತ್ರನಾದವನು, ನಾನು ಸೃಷ್ಟಿ ಮಾಡ್ತೇನೆ ಅಂದರೆ ಅಧೀನನಾಗಿ ಸೃಷ್ಟಿ ಮಾಡ್ತೇನೆ ಹೊರತು ಸ್ವತಂತ್ರನಾಗಿ ಅಲ್ಲ ಅಂತ ಹೇಳೋದಕ್ಕೆ ಪುರುಷಸೂಕ್ತ ವಾಕ್ಯವನ್ನು ಕೊಡ್ತಾರೆ. ಅಹಂ ಭವಾನ್ ಇತ್ಯಾದಿನ ಅಗ್ರಜಾಹ ಮುನಯ ಸನಕಾದಯ ಘಟಾದಿವನ್ ನಭಾತೀತಿ ನಭಃ ಆಕಾಶ ಆಕಾರಾಂತೋಪಿ ಅಸ್ತಿ. ವೆರಿ ಇಂಪಾರ್ಟೆಂಟ್ ಇದು. ಆಕಾಶಕ್ಕೆ ನಭ ಅಂತ ಯಾತ ಕರೀತಾರೆ, ಸೂಕ್ಷ್ಮ ವಿಚಾರ ಹೇಳ್ತಾರೆ. ಭಾ ಅಂದ್ರೇನು? ಭಾತಿ ಅಂತ ಅರ್ಥ. ನಭ ಅಂದ್ರೇನು? ನಭಾತಿ ಅಂತ ಅರ್ಥ. ನಭಾತಿ ಅಂದ್ರೇನು? ಇಂದ್ರಿಯಗಳಿಗೆ ಕಾಣೋದಿಲ್ಲ, ಸಾಕ್ಷಿಗೊಂದೇ ಕಾಣೋದು. ಅದಕ್ಕೇನಂತ ಹೆಸರು? ಆಕಾಶ ಅಂತ ಹೆಸರು. ನಭಶಬ್ದಕ್ಕೆ ಆಕಾಶ ಶಬ್ದ ಅರ್ಥವನ್ನ ಆ ಪದದಲ್ಲಿ ತೋರಿಸ್ತಾರೆ. ಅಕಾರಾಂತೋಪ್ಯ ಅಸ್ತಿ. ಇಲ್ಲೇನಾಗಿದೆ, ಸಾಮಾನ್ಯವಾಗಿ ಅಕಾರಾಂತದಲ್ಲಿ ನಭ ಸಕಾರ ಅಂತ ಪದ ಇದೆ, ಅಕಾರಾಂತನೂ ಇದೆ. ಇಲ್ಲಿ ನಭ ಅಂತ ಅಕಾರ ಅಂತಲ್ಲಿ ಹೇಳಿದ್ದಾರಾದ್ರಿಂದ ತಪ್ಪಾಗಿ ಹೇಳಿ ತಿಳ್ಕೊಳ್ಳೋಕೆ ಹೋಗಬಾರದು. ಪದ ಎರಡು ರೂಪದಲ್ಲೂ ಇದೆ, ಸಕಾರಾಂತಲ್ಲಿ ಇದೆ, ಅಕಾರಾಂತಲ್ಲಿ ಇರೋದ್ರಿಂದ ನಭಃ ಅಂತ ಸರಿ ಇದೆ. ಅಕಾರಾಂತೋಪ್ಯಸ್ತಿ ಯದೇತತ್ ಅಸ್ಮದಾಧಿಕಂ ಆತೃಣಂ ಭೂತಂ ಭವ್ಯಂ. ನಮ್ಮಿಂದ ಹಿಡಿದು ಆತೃಣಂ ಹುಲ್ಲಿನವರೆಗೆ ಭೂತಂ ಭವ್ಯಂ ಭವತ್ ಜಗತ್. ಭೂತ ಆದ ಭವ್ಯ ಆಗಲಿರುವ ಭವತ್ ಈಗಿನ ಜಗತ್ತು. ಏತಸ್ಮಾತ್ ಹರೇಹೇ ಉತ್ಪನ್ನಂ, ಈ ಹರಿಯಿಂದನೇ ಹುಟ್ಟಿದೆ. ತದಿದಂ ಸರ್ವಂ ಪುರುಷೇಯೇವ, ಅವನ ಪುರುಷ ಅಧೀನಮೇವ, ಪುರುಷನಲ್ಲೇ ಇದೆ, ಬೇರೆ ಸಾಧ್ಯ ಇಲ್ಲ ಅದಕ್ಕೆ. ತ್ರಿಕಾಲವೂ ತದಧೀನಮೇವ, ಮೂರು ಕಾಲದಲ್ಲೂ ಅಧೀನದಲ್ಲ, ಮೂರು ಕಾಲದಲ್ಲೂ ಅಧೀನದಲ್ಲೇ ಇದೆ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ. ನತು ನಾ ತೇರ ಏಕೀಭೂತಂ, ಹೇಗಿದೆ ಈಗ ಅವರ ಅಧೀನದಲ್ಲಿದೆ ಹೊರತು ಅವನೇ ಆಗಿಲ್ಲ. ಅದು ದೃಷ್ಟಾಂತ ಕೊಡ್ರಿ. ಯತಧೀನ ಎಷ್ಟ ಸತ್ತ ತತ್ತದಿತ್ತೇವ ಭಣ್ಯತೆ. ಯಾರ ಅಸ್ತಿತ್ವ ಯಾರ ಕೈಯಲ್ಲಿದೆಯೋ ಅದನ್ನೇ ಅವರು ಅಂತ ಕರೀತಾರೆ. ಆಚಾರ್ಯ ಎರಡು ಅರ್ಥ ಬರೀತಾರೆ ಇಲ್ಲಿ. ಈ ಅರ್ಥ ಬರೋದು ಅನುವ್ಯಾಖ್ಯ ಅಂತ ಹೇಳ್ಬೇಕಾದ್ರೆ ಪುರುಷೇ ಏವ ಇದಂ ಸರ್ವ, ಪುರುಷ ಏವ ಪುರುಷೇ ಏವ, ಪುರುಷನೇ ಅಂತ ಹೇಳಿದ್ರು ಅರ್ಥ ಅದೇ, ಪುರುಷನಲ್ಲಿ ಅಂದ್ರೆ ಅರ್ಥನೇ. ಪುರುಷ ಶಬ್ದಕ್ಕೆ ಪುರುಷ ಏ ಪುರುಷೇ ಅಂತಲೇ ಅರ್ಥ. ಅರ್ಜುನ ಹೇಳ್ತಾನೆ ಏನಂತ, ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವ, ಎಲ್ಲವನ್ನು ನೀನು ಪಡೆದು ಸ್ವಾಮಿಯಾಗಿದ್ದೀಯ. ಆದ್ದರಿಂದ ಅದನ್ನೇನಂತ ಕರೀತಾರೆ? ಸರ್ವ ಅಂತ ಕರೀತಾರೆ. ಸರ್ವಂ ಕಲ್ವಿದಂ ಬ್ರಹ್ಮ, ಇವ ಪುರುಷ ಏವೇದಂ ಸರ್ವಂ, ಎಲ್ಲ ಒಂದೇ ರೀತಿ ಪದಗಳು. ನ್ಯಾಯಂ ತಾಮೇವ ವ್ಯಾಪ್ತಿಂ ಸ್ಪಷ್ಟೀಕರೋತಿ ತೇನೇದಮಿತಿ ವಿತಸ್ತಿ ಮಾತ್ರಂ ಜೀವಹೃದಯಂ ಅಧಿಷ್ಠಿತ ತೇನ ಪುರುಷೇಣ. ಆ ಪುರುಷ ಎಲ್ಲಿದ್ದಾನೆ ಅಂತ ಮುಂದೆ ಹೇಳ್ತಾರೆ. ಅಂತ ಪುರುಷ ಎಲ್ಲಿದ್ದಾನೆ? ತೇನೇದಮಾವೃತಂ ವಿಶ್ವಂ ವಿತಸ್ತಿ ವಧಿತಿಷ್ಠತ. ಇಡೀ ಜಗತ್ತನ್ನು ಈಶಾವಾಸ್ಯ ಬಿದಂ ಸರ್ವಂ. ಆವೃತಂ ಅಂದ್ರೇನು? ವ್ಯಾಪ್ತಂ ಅಂತ ಅರ್ಥ. ಇಡೀ ಜಗತ್ತನ್ನು ಪರಮಾತ್ಮ ವ್ಯಾಪಿಸಿಬಿಟ್ಟಿದ್ದಾರೆ. ವಿತಸ್ತಿ ಮಾತ್ರಂ ಜೀವಹೃದಯಂ ಅಧಿತಿಷ್ಠತ ತೇನ ಪುರುಷೇಣ. ದೇವರು ದೇವ್ರದೇವರು ಇಷ್ಟೇ ಇಷ್ಟಿರೋದು. ಅಷ್ಟೊಳಗೆ ಕೂತು ಪರವತ್ತು ಎಲ್ಲವನ್ನು ವ್ಯಾಪಿಸ್ತಾನೆ. ಎಷ್ಟು ಸಾಮರ್ಥ್ಯ ಇರಬೇಕು ಇವ್ರನ್ನ ಇಷ್ಟೇ ಇಷ್ಟು ಇರೋ ದೊಡ್ಡ ಕೆಲಸ ಮಾಡುತ್ತಲ್ಲ. ಆ ಥರ ಪಟಾಕಿ ಇಷ್ಟಿರುತ್ತಾರೆ, ಘಮ ಅಂತ ಹಾರದು. ಎಲ್ಲ ಶಕ್ತಿಯನ್ನು ಕಂಪ್ರೆಸ್ ಆಗಿದೆ ಅದರೊಳಗೆ. ಪರಮಾತ್ಮ ಇಷ್ಟು ಜಾಗದಲ್ಲೇ ಇಡೀ ತನ್ನ ಸ್ಫೂರಭೂತ ಸಮಸ್ತ ಶಕ್ತಿಯನ್ನು ಇಟ್ಕೊಂಡ್ಬಿಟ್ಟಿದ್ದ. ಸರ್ವಂ ಪುರುಷ ಇವೇತಿ ಭಣ್ಯತೆ ಭೇದವಜ್ಜಗ ವಿಸಸ್ತಿ ಮಾತ್ರ. ಭೇದ ಇದ್ರೂ ಕೂಡ ಜಗತ್ತನ್ನು ಪರಮಾತ್ಮನೇ ಅಂತ ಕರೆಯುವ ಉದ್ದೇಶ ಈ ಅರ್ಥದಲ್ಲಿ. ವಿತಸ್ತಿ ಮಾತ್ರಂ ಹೃದಯ ಮಾಸ್ಥಾಯ ವ್ಯಾಪ್ನೋತೆ ಜಗದ್ ಇತ್ಯಾದಿ ಇತ್ಯಾದಿ ಸರ್ವಂ ಸಿದ್ಧಂ. ಪರಮಾತ್ಮ ಎರಡು ರೀತಿಯಲ್ಲಿದ್ದಾನೆ, ಎಲ್ಲ ಕಡೆ ವ್ಯಾಪಿಸಿದ್ದಾನೆ, ಒಂದು ಕಡೆಗೆ ಎಲ್ಲ ಕಡೆ ವ್ಯಾಪಿಸಿಬಿಟ್ಟಿದ್ದಾನೆ, ಇನ್ನೊಂದು ಕಡೆಗೆ ಬಿಂಬರು ಸ್ವಲ್ಪ ಇದ್ದಾನೆ, ಮತ್ತು ಅದರನ್ನೇ ಎಲ್ಲ ವ್ಯಾಪಿಸಿದ್ದಾನೆ. ಮತ್ತು ಎರಡೆರಡು ರೀತಿ ಎಲ್ಲ ಕಡೆ ವ್ಯಾಪಿಸಿರೋದು ವ್ಯಾಪಿಸಿರೋದೊಂದು, ಒಂದೇ ಕಡೆ ಇದೆಲ್ಲವನ್ನು ವ್ಯಾಪಿಸಿರೋದಕ್ಕೆ ಇನ್ನೊಂದು ದೇವರು. ಎರಡು ರೀತಿಯಾದ ಮಹಿಮೆ ದೇವರಿಗಿದೆ ಅಂತ ಹೇಳೋದಕ್ಕೆ ವಿತಸ್ತಿ ಮಧಿತಿಷ್ಠತ ಸ್ವಧಿಷ್ಠ್ಯಂ ಪತಯನ್ ಪ್ರಾಣೋ ಬಹಿಶ್ಚ ಪ್ರತಪತ್ಯಸೌ ಏವಂ ವಿರಾಜಂ ಪ್ರತಪನ್ ತಪತಿ ಅಂತರ್ಬಹಿ ಉಮಾನ್. ಸ್ವಧಿಷ್ಠ್ಯಂ ಪ್ರತಪನ್ ಪ್ರಾಣ ಬಹಿಶ್ಚ ಪ್ರತಪತ್ಯಸೌ ಹೃದಯೋಪಾಧಿ ಅವಚ್ಛಿನ್ನಶ್ಚ ಹರೇಹೇ ಜೀವವೈಲಕ್ಷಣ್ಯ ಮಹಾ ಸ್ವಧಿಷ್ಠಮಿತಿ. ಪರಮಾತ್ಮ ಹೃದಯದಲ್ಲಿ ಇದ್ದಾನೆ ಅಂತ ಹೇಳಿದ ಮೇಲೆ ಅವನೇ ಆಗಿರ್ತಾನೆ ಅಂತ ಯಾಕೆ ಹೇಳಬಾರದು ಅಂದರೆ ಆಗೋದಿಲ್ಲ. ಪಾತ್ರೆಯಲ್ಲಿ ಹಾಕಿದ ನೀರು ಪಾತ್ರೆನೇ ಆಗುತ್ತಾ? ಪಾತ್ರೆಯಲ್ಲಿ ಹಾಕಿದ ಹಾಲು ಪಾತ್ರೆನೇ ಆಗುತ್ತಾ? ಆಗೋದಿಲ್ಲ. ಅದೇ ರೀತಿಯೇ ಜೀವರೊಳಗಿರ್ತಕ್ಕಂಥ ಪರಮಾತ್ಮ ಏನಾಗೋದಿಲ್ಲ? ಜೀವನ ಆಗೋದಿಲ್ಲ. ತಪಸ್ತ ಸಂತಾಪ ದರ್ಶನ ತಪಃ ತಪ ಸಂತಾಪ ದರ್ಶನ ರೀತಿ ತಾತೋಹೋ ಸ್ವಧಿಷ್ಠ್ಯಂ ಸ್ವಸ್ಥಾನಂ ಹೃದಯ ಅಧಿಷ್ಠಾಯ ಹೃದಯದಲ್ಲಿದ್ದ ಪರಮಾತ್ಮ ಅಂತ ಸರ್ವಂ ಪ್ರತಪನ್ ಪಶ್ಯನ್ ಎಲ್ಲವನ್ನೂ ಕೂಡ ಪರಮಾತ್ಮ ಅಲ್ಲಿಂದ ನೋಡ್ತಾ ಇದ್ದಾನೆ. ಅಸೌ ಪ್ರಕೃಷ್ಟ ಚೇಷ್ಟಾ ಯೋಗಾತ್ ಪ್ರಾಣನಾಮ ಪರಮಾತ್ಮ ದೇಹಾದ್ ಬಹಿಶ್ಚ ಬಹಿಷ್ಠಾನ್ ವಿಷಯಾನಪಿ ಪ್ರತಪತಿ ಪಶ್ಯನ್. ಪರಮಾತ್ಮ ದೇಹದ ಹೊರಗಿರತಕ್ಕಂಥ ಪದಾರ್ಥಗಳನ್ನು ನೋಡ್ತಾನೆ, ಒಳಗಿಂದ ನೋಡ್ತಾನೆ. ಏವಂ ವಿರಾಜಂ ವಿರಾಜಾಖ್ಯ ಅಂಡಂ ತದಂತಸ್ಥಿತಾನ್ ಸರ್ವಪದಾರ್ಥಾನ್ ಪ್ರತಪನ್ ಪಶ್ಯನ್ ಬಹಿಹಿ ಬ್ರಹ್ಮಾಂಡಾದ್ ಬಹಿಷ್ಠಾತ್ ವಿಶೇಷಾದಿ ಮೂಲ ಪ್ರಕೃತ್ಯಂತಹಾನ್ ಸರ್ವಾನ್ ಪದಾರ್ಥಾನ್ ಅಶೇಷ ವಿಶೇಷಾಕಾರೇಣ ತಪತಿ ಪಶ್ಯತಿ. ಪರಮಾತ್ಮ ಸೂಕ್ಷ್ಮ ರೂಪದಲ್ಲಿದ್ದರೂ ಕೂಡ ಸಮಸ್ತವನ್ನು ನೋಡ್ತಾನೆ ಎಂಬ ದೇವರ ಮಹಿಮೆ. ಪಶ್ಯನ್ ಸ್ವಧಿಷ್ಠ್ಯಂ ದೇಹಂ ಸಹ ಬಹಿಷ್ಠಾನ್ ವಿಷಯಾನಪಿ ಏವ ಮಂಡಾಂತರಂ ಪಶ್ಯನ್ ಬಹಿಸ್ಸರ್ವಂಚ ಪಶ್ಯತಿ ಇತಿ ವಚನಾತ್. ಈಗ ಪರಮಾತ್ಮ ತನ್ನೆಸಿರ್ತಕ್ಕಂಥ ದೇಹವನ್ನು ಹೊರಗಿನ ಪದಾರ್ಥಗಳನ್ನು ಇಡೀ ಬ್ರಹ್ಮಾಂಡವನ್ನು ಬಿಂಬರೂಪದಲ್ಲಿದ್ದೇ ನೋಡ್ತಿದ್ದಾನೆ ಇತಿ ವಚನಾತ್. ಆದ್ದರಿಂದ ಯಾರು ಬಿಂಬದರ್ಶನವಾಗುತ್ತೋ ಅವರೆಲ್ಲ ಕಾಣುತ್ತವ್ರಿ. ಬಿಂಬದರ್ಶನ ಆದಮೇಲೆ ಎಲ್ಲ ಕಾಣಲಿಕ್ಕೆ ಶುರುವಾಗುತ್ತೆ. ಯಾಕೆ ಬಿಂಬನೇ ಎಲ್ಲ ಕಾಣೋದ್ರಿಂದ ಬಿಂಬದರ್ಶನ ಅಂತ ಎಷ್ಟು ಮಹತ್ವ ಇದೆ. ಅದಕ್ಕೆ ಯಶೋದೇವ್ ಕೃಷ್ಣ ತೋರಿಸಿದಾಗ ಏನಾಯ್ತು, ಈಗ ಇಡೀ ಜಗತ್ತನ್ನು ಕಂಡು ತನ್ನ ಸಮೇತ ಕಂಡುಬಿಟ್ಲು ಪೂರ್ತಿಯಾಗಿ. ಕಾರಣ ಎಲ್ಲದನ್ನು ದೇವರು ನೋಡ್ತಾನಾದ್ದರಿಂದ ಇವತ್ತು ನಮಗೆ 800 ಕಿಲೋಮೀಟರ್ ಹೋಗೋಷ್ಟು ಶಕ್ತಿ ಇಲ್ಲ. ಆ ಫ್ಲೈಟಲ್ಲಿ ಕೂತ್ರೆ ಹೋಗ್ಬಿಡ್ತಾನೆ. ಅದಕ್ಕೆ ಆಶ್ರಯಿಸಿದ ಫಲ ಅದ್ರಲ್ಲಿ ಕೂತಿದ್ದರಿಂದಾಗಿ ಆ ಸ್ಪೀಡ್ ಅವನಿಗೆ ಬಂದು ಆ ಸ್ಪೀಡ್ ಇವನಿಗೆ ಬಂತು ಕೂತಿದ್ದಕ್ಕೆ. ಅದೇ ರೀತಿ ದೇವ್ರನ್ನ ಆಶ್ರಯಿಸಿದಾಗ ಏನು ಬಂತು ನಮಗೀಗ, ದೇವರಿಂದ ಏನು ಕೆಲಸ ಆಗುತ್ತಲ್ಲ, ದೇವ್ರ ಅನುಗ್ರಹ ಮಾಡಿ ನಮಗೇನು ಮಾಡ್ತಾನೆ ಈಗ ತೋರಿಸ್ಕೊಡ್ತಾನೆ. ಆದ್ದರಿಂದ ಅದು ದೇವ್ರ ಮಹಿಮೆ ಇದೆ. ಆ ದೇವ್ರ ತಿಳ್ಕೊಂಡು ಏನು ಉಪಯೋಗ ಅಂದರೆ ಇದೇ ಉಪಯೋಗ. ಟಿ ವಿ ಇಟ್ಕೊಂಡು ಉಪಯೋಗ ಇದೆಯಿಲ್ಲ, ಒಂದು ಕಲರ್ ಟಿ ವಿ ಬ್ಲಾಟಿ ಉಪಯೋಗ ಇದೆ ಇಲ್ವೋ, ಜನರ ಜ್ಞಾನದ ಉಪಯೋಗ ಇದೆ ಇಲ್ವೋ, ದೇವ್ರ ಜ್ಞಾನದಿಂದ ಎಲ್ಲ ಉಪಯೋಗ. ದೊಡ್ಡ ಆಫೀಸರ್ ಗೊತ್ತಿದ್ದಾರೆ, ಒಂದು ಧೈರ್ಯ ನಮಗೆ, ಅವನಿಂದ ಕೆಲಸ ಆಗುತ್ತೆ ನಮ್ಗೆ ಗೊತ್ತಿರೋದ್ರಿಂದ ಹೊತ್ತಾನೆ. ಒಂದು ಆಫೀಸಿಗೆ ಅಧಿಪತಿ ಗೊತ್ತಿದ್ದರೆ ಆಫೀಸಿನ ಕೆಲಸ ಆಗೋದಾದರೆ, ಅನಂತಕೋಟಿ ಬ್ರಹ್ಮಾಂಡ ನಾಯಕ ಗೊತ್ತಿದ್ರೆ ಯಾವ ಕೆಲಸ ಬೇಕಾದಾಗುತ್ತೆ. ಪುರುಷಾರ್ಥೋತ ಶಬ್ದಾದಿತಿ ಬಾದರಾಯಣ, ಅದೇ ಅರ್ಥ. ಸರ್ವೇಪಿ ಪುರುಷಾರ್ಥ ಸ್ಯುಹ ಜ್ಞಾನಾದೇವನ ಸಂಶಯ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಬ್ರಹ್ಮಜ್ಞಾನದ ಮಹಿಮೆ ಇದೆ. ಸೋ ಅಮೃತಶೇಷ, ಅದು ಅರ್ಥ ಹೇಳ್ತಾರೆ ಈಗ. ಇದಿಷ್ಟು ಪುರುಷೋಕ್ತದ ಅರ್ಥನೇ. ಸೋ ಅಮೃತಸ್ಯ ಅಭಯಸ್ಯ ಈಶಃ ಮರ್ತ್ಯಮನ್ನಮ್ಯದತ್ಯಗಾತ್. ಪರಮಾತ್ಮ ಅಮೃತತ್ವಸ್ಯ ಈಶಾನಃ ಉತಾಮೃತತ್ವಸ್ಯ ಈಶಾನಃ. ಅಮೃತತ್ವ ಅಂದರೆ ಮೋಕ್ಷ, ಮುಕ್ತಾನಾಂ ಪರಮಾಗತಿ, ಅದರ ಅರ್ಥ. ವಿಷ್ಣು ಸಹಸ್ರನಾಮ ವೇದ ಎಲ್ಲ ಒಂದಕ್ಕೊಂದು ಲಿಂಕ್ ಇಡೋದು. ಸೋ ಅಮೃತಸ್ಯ ಅಭಯಸ್ಯ ಈಶಃ. ಅಮೃತ ಅಂದರೆ ಅಭಯ, ಅಭಯ ಅಂದರೆ ಮೋಕ್ಷ. ಮೋಕ್ಷ ಕೊಡೋನವನೇ ಮೋಕ್ಷಕ್ಕೆ ಸ್ವಾಮಿನೋ ಅವನೇ. ಮರ್ತ್ಯಮನ್ನಮ್ಯದತ್ಯಗಾತ್. ಮರ್ತ್ಯಮ್ ಅಂದರೆ ಅನ್ನಂ. ಪರಮಾತ್ಮ ಅನ್ನವನ್ನು ಮೀರಿ ನಿಂತಿದ್ದಾನೆ. ಅಂದರೆ ನಮ್ಮ ಪ್ರಕೃತಿಯ ಅನ್ನದಿಂದ ಬರಬೇಕಾಗಿಲ್ಲ ಪರಮಾತ್ಮ. ಮಹಿಮೇಷ ತಥೋ ಬ್ರಹ್ಮನ್ ಪುರುಷಸ್ ಚತುರತ್ಯಯ. ಅದೇ ಏತಾವಾನಸ್ಯ ಮಹಿಮಾ, ಮಹಿಮಾ ಏಷ ತಥೋ ಬ್ರಹ್ಮನ್. ಆ ಪದ ಮತ್ತೆ ಇಡ್ತಾರೆ. ಏತಾವಾನಸ್ಯ ಮಹಿಮಾ, ದೇವ್ರ ಮಹಿಮೆ ಎಷ್ಟು ಗೊತ್ತಾ, ಇಷ್ಟು ಮಹಿಮೆ ಅಂತೂ ಸದ್ಯ ಮುಗಿತಲ್ಲ ಅಂದರೆ. ಅಥೋ ಜಾಯಾಂಶ ಪುರುಷ, ಇನ್ನು ಭಾರಿ ಇದೆ, ಭಾರಿ ಇದೆ. ಅದು ಎಷ್ಟು ಮುಗಿತೋ ನಮಗೆ ಹೇಳಕ್ಕೆ ಬರೋದಿಷ್ಟೇ, ಇನ್ನು ಹೇಳಕ್ಕೆ ಬರೋದಿಲ್ಲ ಅಷ್ಟೇ. ಅದ್ರ ಮೇಲೆ ದೇವರಿದ್ದೆ ಸಮುದ್ರ ನೋಡ್ತಾರೆ, ಎಲ್ಲಿವರೆಗೆ ಕಾಣತ್ತೆ ನಮಗೆ, ಆ ಎಂಡ್ ಕಾಣುತ್ತಾ, ಕಾಣೋದೇ ಇಲ್ಲ. ಸಮುದ್ರ ಅಂತ ಗೊತ್ತಾಯಿತು, ಅದಕ್ಕೆ ಕೊನೆ ಮಾತ್ರ ಕಾಣೋದೇ ಇಲ್ಲ. ದೇವರು ಆ ರೀತಿ ಇದ್ದಾನೆ. ಅಥೋ ಜಾಯಾಂಶ ಪುರುಷ ಮಹಿಮೇಶ ತಥೋ ಬ್ರಹ್ಮನ್ ಪುರುಷಸ್ಯ ದುರತ್ಯಯ. ಸಂಭವ ಯಾರು ಬಿಡ್ಲಿಕ್ಕೆ ಸಾಧ್ಯ ಉಂಟು ಅಂದರೆ ದುರತ್ಯಯ, ಬಿಯಾಂಡ್ ರೀಚ್. ಗೊತ್ತಾಯ್ತಾ, ಯಾರಿಗೂ ಕೂಡ ಪರಮಾತ್ಮ ಅರ್ಥ ಕೂಡ ಆಗೋದಿಲ್ಲ, ಹೊಂದೋದಲ್ಲ. ಹಿಂದೇನು ಬಂದಿತ್ತು, ಪರೋ ಮಾತ್ರ ಯಾ ತನ್ವಾ ಪ್ರಧಾನ ನತೇ ಮಹಿತ್ವಂ ಅನ್ವಷ್ಣುವಂತಿ. ದೇವ್ರ ಮಹಿಮೆ ಹೊಂದಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ರಮೇಶಾನಾದಿರ್ದೇವೈ ಯತ್ಪ್ರಾಪ್ತು ನೈವ ಶಕ್ಯತೆ ತದ್ಯತ್ ಯದ್ಯತ್ ಸ್ವಭಾವ ಕೈವಲ್ಯಂ ಸಭವಾನ್ ಕೇವಲೋಹರಿ. ಬ್ರಹ್ಮಾದಿ ದೇವತೆಗಳೆಲ್ಲ ಒಟ್ಟಾಗಿ ಸೇರಿದರೂ ಕೂಡ ಏನು ಹೊಂದ ಶಕ್ತಿ ಅವರಿಗಿಲ್ಲ, ದೇವರು ನಿಜಾಲ ಸಾಧ್ಯ ಇಲ್ಲ. ಇವತ್ತು ಉದಾಹರಣೆಗೆ ಕೋಟಿ ಕೋಟಿ ಇರುವೆ ಸೇರಿಸ್ಬಿಟ್ರೆ ಹಾನಿ ಆಗ್ಬೋದಾ? ಕೋಟಿ ಕೋಟಿ ಇರುವೆ ಸೇರಿಸ್ಬಿಟ್ರೆ ಏನೋ ಕೋಟಿಗೂ ಇರುವೆ ಆಗುತ್ತೆ ಹೊರತು ಒಂದು ಹಾನಿ ಆಗೋದಿಲ್ಲ. ಕೋಟಿ ಕೋಟಿ ಇರುವೆಗಳೆಲ್ಲ ಸೇರಿದ್ರೆ ಆಗೋದೇನೋ, ಕೋಟಿಗೂ ಇರುವೆಗಳ ಸಂಖ್ಯೆ ಜಾಸ್ತಿ ಆಯಿತೆ ಹೊರತು ಆನೆಗೆ ಈಕ್ವಲ್ ಆಗೋದಿಲ್ಲ. ಸೊ ಎಷ್ಟು ಬ್ರಹ್ಮದೇವರು ರುದ್ರರು ಎಷ್ಟು ಜನ ಸೇರಿಸಿದ್ರು ಕೂಡ ಏನಾಗೋದಿಲ್ಲ, ಬ್ರಹ್ಮದೇವರ ಸಂಖ್ಯೆ ಜಾಸ್ತಿ ಆಯಿತೆ ಹೊರತು ವಿಷ್ಣು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಪರಮಾತ್ಮನ ಪರಮಾತ್ಮತ್ವ ಹೊಂದಕ್ಕೆ ಯಾರ್ಯಾರಿಗೂ ಸಾಧ್ಯ ಇಲ್ಲ. ಸೋಮೃತಸ್ಯ ಅಭಯ ಶೇಷೋ ಮರ್ತ್ಯಮನ್ ನಮ್ಯದತ್ಯಗಾತ್ ಮಹಿಮೈ ಶತತೋ ಬ್ರಹ್ಮನ್ ಪುರುಷಶ್ಚತುರತ್ಯಯ. ಪಾದೋಶ್ಚ ಸರ್ವಭೂತಾನಿ ಪುಂಸ ಸ್ಥಿತಿ ವಿದೋ ವಿದುಹು. ಎಲ್ಲ ಪಾದಗಳು ಇವನ ಪಾದ ಅಷ್ಟೇ. ಇವನ ಪಾದ ಅಂದ್ರೇನು, ಅವನ ಪಾದಕ್ಕೆ ಕಾಲಿಗೆ ಬಿದ್ದು ಕಾಳಿಗೆಬಿಟ್ಟು ದೇವರ ಕಾಲಿಟ್ಟು ಎಲ್ಲ ಒಳಗೋಗ್ಬಿಡ್ತಾರೆ. ಇಡೀ ಜಗತ್ತಿನ ಯಾರ್ಯಾರು ಬಾಕಿ ಇಲ್ಲ. ಪಾದೋಶ್ಚ ವಿಶ್ವಾಭೂತಾನಿ, ಪಾದದ ಹುಳಿ ಸಾಟಿ ಇಲ್ಲ ಅಂತ ಹೇಳೋದಿಲ್ಲ. ಎಲ್ಲರೂ ಪಾದಕ್ಕೆ ಸಾಟಿ ಇಲ್ಲ ಯಾರು ಕೂಡ ಪರಮಾತ್ಮನಿಗೆ. ಪಾದ ಅಂದರೆ ಫ್ರ್ಯಾಕ್ಷನ್ ಅಂತ ಇನ್ನೊಂದು ಅರ್ಥ, 1/4 ಅಂತ ಅರ್ಥ ಅಲ್ಲ, ಫ್ರ್ಯಾಕ್ಷನ್ ಅಂತ ಅರ್ಥ. ಪರಮಾತ್ಮನ ಒಂದು ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಮಿನಿಮಮ್ ಫ್ರ್ಯಾಕ್ಷನ್ ಇದ್ದದ್ದು ಇಡೀ ಎಲ್ಲಿ ಬ್ರಹ್ಮಾದೇವಿಯಿಂದ ಹಿಡಿದು ಎಲ್ಲರೂ ದೇವ್ರ ಬಂದು ಏನಾಗ್ಬಿಡ್ತಾರೆ, ಫ್ರ್ಯಾಕ್ಷನ್ ಅದಾಗಿಬಿಡ್ತಾರೆ. ಪುಂಸ ಸ್ಥಿತಿ ವಿಧೋ ವಿಧು ಅಮೃತಂ ಕ್ಷೇಮ ಭವಯಂ ತ್ರಿಮೂರ್ಧೋ ಅಧಾಯಿ ಸಮೂರ್ಧಸು ನನು ಅಸ್ತು ಅಮುಕ್ತ ಪ್ರಪಂಚ ದ್ವೈಲಕ್ಷಣ್ಯಂ. ಆಯ್ತು ಬಿಡಿ, ಪರಮಾತ್ಮನಿಗೆ ಅಮುಕ್ತರಿಗೂ ಭಾರಿ ವ್ಯತ್ಯಾಸ ಇದೆ. ಮುಕ್ತರಿಗೂ ಐಕ್ಯ ಬರುತ್ತೋ ಅಂತ ಕೇಳಿದರೆ ಬರೋದಿಲ್ಲ. ಮುಕ್ತ ಪ್ರಪಂಚ ವೈಲಕ್ಷಣ್ಯಂ ಕುತ ಇದೆ ತತ್ರಹ ಸಹಿತಿ, ಇದೆಲ್ಲ ಹೇಳ್ಕೊಂಡಾಗ ಅಭಿಷೇಕ ಮಾಡಬೇಕು ಅಂದರೆ ಎಲ್ಲ ಶಾಸ್ತ್ರದ ಅರ್ಥ ಪುರುಷೋಕ್ತ ಹೇಳ್ತಿರ್ಬೇಕು. ಸೃಷ್ಟಿ ಆತನ ಪರಮಾತ್ಮ ಹೇಗಿದ್ದಾರೆ, ಸೃಷ್ಟಿ ಹೇಗೆ ಮಾಡಿದ, ಆತನ ಮಹಿಮೆ ಏನು, ಏನೇನು ಮಾಡ್ತಾನೆ, ಯಾರು ಆರಾಧನೆ ಮಾಡ್ತಾರೆ, ಅದೆಲ್ಲ ಒಂದೇ ಕಡೆ ಬರೋದ್ರಿಂದ ಪುರುಷೋಕ್ತ ಏನದು ಸಕಲ ಶಾಸ್ತ್ರಗಳ ಸಾರ ಇದೆ. ಎಲ್ಲ ಶಾಸ್ತ್ರ ಹೇಳಿ ಅಭಿಷೇಕ ಮಾಡೋದಕ್ಕಾಗೋದಿಲ್ಲ, ಆದ್ದರಿಂದ ಪುರುಷೋಕ್ತ ಒಂದು ಹೇಳಿಬಿಟ್ಟು ಏನು ಮಾಡಿದಾಗಾಯ್ತು, ಈಗ ಎಲ್ಲ ಶಾಸ್ತ್ರ ಹೇಳಿದಾಗ ಲೆಕ್ಕ. ಸೈತಿ ಸಹ ಪುರುಷ ಅಭಯಸ್ಯ ಜರಣಾದಿ ಭಯರಹಿತಸ್ಯ ಅಮೃತಸ್ಯ ಅನಂತ ಮುಕ್ತ ಸಮುದಾಯಸ್ಯ. ಅಮೃತಸ್ಯ ಸಿಂಗ್ಯುಲರ್, ಕಲೆಕ್ಟಿವ್ ಸಿಂಗ್ಯುಲರ್, ಬರೀ ಸಿಂಗ್ಯುಲರ್ ಅಲ್ಲ, ಕಲೆಕ್ಟಿವ್ ಸಿಂಗ್ಯುಲರ್. ಆದ್ದರಿಂದ ಎಲ್ಲ ಮುಕ್ತರಿಗೂ ಪರಮಾತ್ಮ ಸ್ವಾಮಿಯಾಗಿದ್ದಾನೆ. ಅನಂತ ಮುಕ್ತ ಸಮುದಾಯಸ್ಯ ಈಶಃ ಸ್ವಾಮಿ ಸರ್ವಾಭೀಷ್ಟ ದಾನೇನ ಇತಿ ಶೇಷ. ಸ್ವಾಮಿ ಎಂಬುದೇನರ್ಥ, ಈಗ ರಕ್ಷಣೆ ಮಾಡ್ತಾನೆ, ಸಂಬಳ ಕೊಡ್ತಾನೆ, ಎರಡೆರಡು. ಆನಂದದಸ್ಯ ಮುಕ್ತಾನಂ, ಆನಂದ ಕೊಡೋದು ಪರಮಾತ್ಮನೇ. ಆತ್ಮನ ಆತ್ಮನು ಅನ್ನಂ ಭೋಗ್ಯಂ ನಿತ್ಯಮುಕ್ತ ಲಕ್ಷ್ಮೀತತ್ವಂ ತದಭಿಮಾನ್ಯಮಾನಂ ಅವ್ಯಕ್ತಂ ಜಡಂ ತತ್ಕಾರ್ಯಂ ಮರ್ತ್ಯಂ ದೇಹನಾಶಾದಿನ ವಿನಾಶಿನಂ ಮಹದಾದಿ ತತ್ವಾಭಿಮಾನಿನಂ ಬ್ರಹ್ಮಾದಿ ಸರ್ವಜೀವ ಸಮುದಾಯಂ ತಾನಿ ತತ್ವಾನಿ ಚ ಅತ್ಯಗಾತ್. ಎಲ್ಲವನ್ನು ಮೀರಿ ಮೇಲೆ ಪರಮಾತ್ಮ ಇದ್ದ. ಅನಾದ್ಯ ಅನಂತ ಕಾಲತಃ ಇತಿ ಶೇಷ, ಇವತ್ತು ನಾಳೆ ಅಲ್ಲ, ಮತ್ತೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಪರಮಾತ್ಮ ಯಾವಾಗಲೂ ಹೇಗಿದ್ದಾನೆ, ಯಾವಾಗಲೂ ಮೇಲೇನೇ ಇದ್ದಾನೆ. ಕೆಲಸತ್ತಿ ಹೋಗ್ತಿರ್ಬೇಕಾದ್ರೆ ರನ್ನಿಂಗ್ ರೇಸ್ ಮಾಡ್ತಾರೆ, ಅವ್ರ ಮುಂದೆ ಒಬ್ಬನ ಹಿಂದೆ ಹಾಕ್ತಿರ್ತಾರೆ, ಬರೀ ಯಾವನೋ ಒಬ್ಬನಿಗೆ ಎದ್ದು ಬಿಡ್ತಾರೆ. ದೇವ್ರು ಹಾಗಲ್ಲ, ದೇವ್ರು ಹೇಗಿದ್ದಾನೆ, ಯಾವಾಗಲೂ ಮುಂದೆ ಇದ್ದಾನೆ. ತದ್ಧಾವತೋ ಅನ್ಯಾನ್ ಅತ್ಯೈತಿ ತಿಷ್ಠತ್, ಅದೆಲ್ಲ ಈಶಾಭಾಷದಲ್ಲಿ ಹೇಳ್ತಾರೆ. ಎಲ್ಲವಾದರೂ ದೇವ್ರ ಮಹಿಮೆಗಳ ವಿಷ್ಣು ಕೂಡ. ಅನಾದ್ಯ ಅನಂತ ಕಾಲತಃ ಇತಿ ಶೇಷ. ನಾ ಮುಂದೇನಿದೆ, ನಾನೈಕಾಂತಿಕೋಯಂ, ನಾ ಬಿಟ್ಟು ಪ್ರಿಂಟ್ ಆಗಿಲ್ಲ ಇದರಲ್ಲಿ, ನಾನೈತ್ಯಕಾಂತಿಕೋಯಂ ಹೇಳ್ತಿರ್ತೀವಿ. ನಿಮ್ಮದರಲ್ಲಿ ಜಿರಾಕ್ಸ್ ಇರೋರಿಗೆ ಆಗಿದೆಯಾ? ಇಲ್ಲೇ ಇಲ್ಲ, ಹಾಗೆ ಚಾನ್ಸೇ ಇಲ್ಲ. ಉಳಿದೆಲ್ಲ ಜಿರಾಕ್ಸ್ ಇರೋದಿರೋದು ಈ ಪುಸ್ತಕ ಇರೋರಿಗೆಲ್ಲ. ಹೇತು ರೀತಿ ಭಾವೇನ ಮಹಿಮೆ ಇದೆ. ಬ್ರಹ್ಮಾದಿ ತತ್ವ ಪಕ್ಷಾಂತರ್ಭೂತಮಿತಿ ಅತ್ತತ್ತದೈತಿ. ಅವ್ಯಕ್ತಂ ಆತ್ಮನೋ ಅನ್ನಂಚ ಮಹದಾದಿ ವಿನಾಶಿ ಚ ಯದತೀತಃ ಪರೋ ವಿಷ್ಣು ಸಏವಾತೋ ವಿಮೋಕ್ಷತಃ. ಅವ್ಯಕ್ತವಾದ ಅನ್ನ ಮತ್ತು ಮಹದಾದಿ ತತ್ವಗಳು ಎಲ್ಲದರ ಮೇಲೆ ಪರಮಾತ್ಮ ಮೇಲೆ ನಿಂತಿರೋದ್ರಿಂದ ಅವನನ್ನು ವಿಮೋಕ್ಷತಃ, ಮೋಕ್ಷ ಕೊಡುವವನು ಅಂತ ಕರೀತಾರೆ. ಅದು ಸ್ಮೃತಿ ಹೇಳ್ತಾ ಇದೆ. ಪಾದೋಶ್ಚ ಸರ್ವಭೂತಾನಿ, ಅದಕ್ಕೆ ಅರ್ಥ ಜೀವಾನ ಪರಮಾತ್ಮ ಅಂಶತ್ವಾತ್ ಕಥಂ ದುರತ್ಯಯತ್ವ ಮಹಿ ದುರತ್ಯಯತ್ವ ಮಹಿಮ್ನ ಇದೆ ತತ್ರ ಪಾದ ಇತಿ. ಪಾದ ಪರಮಾತ್ಮನ ಅಂಶವಾಗಿ ಜೀವರೆಲ್ಲ ಇರೋದರಿಂದ ಒಬ್ಬ ಯಾತಕ್ಕೆ ಪರಮಾತ್ಮನ ಪರಮಾತ್ಮ ಆಗಲಿಕ್ಕಾಗಲಿ ಪರಮಾತ್ಮನ ಮೀರ್ಲಿಕ್ಕಾಗಲಿ ಸಾಧ್ಯ ಇಲ್ಲ ಅನ್ನೋದನ್ನು ಕಾರಣ ಕೊಡ್ತಾರೆ. ಅಂಶ ಅಂದರೆ ಈ ರೀತಿ ಅಂಶ ಅಲ್ಲ, ಸ್ವರೂಪಾಂಶೋ ಭಿನ್ನಾಂಶ ಇತಿ ದ್ವಿವಿಧಾಂಶೋ ಹರಿಯರಸ್ತಿ. ದೇವರಿಗೆ ಎರಡು ವಿಧವಾದ ಅಂಶಗಳು, ಸ್ವರೂಪಾಂಶ ಅಂತ ಒಂದು, ಭಿನ್ನಾಂಶ ಅಂತ ಒಂದು. ಮತ್ಸ್ಯಕೂರ್ಮಾದಿಗಳೆಲ್ಲ ಏನವು? ಸ್ವರೂಪಾಂಶ. ಜೀವರೆಲ್ಲ ಯಾರವರು? ಭಿನ್ನಾಂಶ. ಆ ಭಿನ್ನಾಂಶ ಅಂದರೂ ಒಂದೇ, ಭಿನ್ನ ಅಂದರೂ ಒಂದೇ. ತತ್ರ ಸರ್ವಭೂತಾನಿ ಸರ್ವಜೀವಾಹ ಯಸ್ಯ ಪುರುಷಸ್ಯ ಪಾದಃ ಭಿನ್ನಾಂಶಃ ಇತಿ ಸ್ಥಿತಿವಿದಃ ಸರ್ವಸ್ಯ ಯಥಾವಸ್ಥಿತಿಜ್ಞಃ ವಿದುಃ. ಎಲ್ಲ ಜ್ಞಾನಿಗಳಿಗೆ ಎಲ್ಲ ಅರ್ಥ ಆಗುತ್ತೆ. ಅತಃ ಖದ್ಯೋತಸ್ಯ ಕಾಲಾಗ್ನಿ ಅಂಶತ್ವೇಪಿ ತನ್ನ ಮಹಿಮಾ ಅತ್ಯಯತ್ವ ಯಥಾ ನಾಸ್ತಿ ಪ್ರಮಾಣ ವಿರುದ್ಧತ್ವಾ ಏವಂ ಜೀವಾನಾಮಪಿ ಇತಿ ಭಾವಃ. ತರ್ಹಿ ಹೇಗೆ ಖದ್ಯೋತಕ್ಕೆ ಸೂರ್ಯತನ ಇರಲಿಕ್ಕೆ ಸಾಧ್ಯ ಇಲ್ಲವೋ ಅದೇ ರೀತಿಯಲ್ಲಿ ಜೀವನಿಗೆ ಪರಮಾತ್ಮತ್ವ ಇರುವಾಗ ಸಾಧ್ಯ ಇಲ್ಲ. ತರ್ಹಿ ಸ್ವರೂಪಾಂಶ ಕೇ ಕುತ್ರ ಸಂತಿ ಇದೆ ತತ್ರ ಅಮೃತಮಿ. ಸ್ವರೂಪಾಂಶಗಳು ಯಾವುದು ಅಂದರೆ ಅಮೃತಂ ಕ್ಷೇಮ ಭವ್ಯಂ ತ್ರಿಮೂರ್ಧ ಅಧಾಯಿ ಮೂರ್ಧಸು ವಿರುದ್ಧ ಅಮೃತಂ ಅನಂತರ ಅನಂತಾತನಾಖ್ಯಂ ಕ್ಷೇಮಂ ವೈಕುಂಠಾಖ್ಯಂ ಅಭಯಂ ಶ್ವೇತದ್ವೀಪಾಖ್ಯಂ. ಮೂರು ಪದ ಇದೆ, ಅಭಯಂ ಕ್ಷೇಮಂ ಅಮೃತಂ ಕ್ಷೇಮಂ ಅಭಯಂ. ಮುಂದೆ ಹೇಳ್ತಾ ತ್ರಿಮೂರ್ಧ ಅಂತ ಕರೆದಿದ್ದಾರೆ. ಈ ಮೂರು ಪರಮಾತ್ಮನ ವಾಸಸ್ಥಾನಗಳು ಯಾವ್ಯಾವುದು? ಅಮೃತಂ ಅಂದರೆ ಅನಂತಾಸನ, ಕ್ಷೇಮ ಅಂದರೆ ವೈಕುಂಠ, ಅಭಯಂ ಅಂದರೆ ಶ್ವೇತದ್ವೀಪ. ಮೂರು ಅದಕ್ಕೆ ಪರಮಾತ್ಮ ತ್ರಿಮೂರ್ಧ. ಹರೇ ತ್ರಿಷು ಮೂರ್ಧಸು ಅಧಾಯಿ ಧೃತ ರೂಪಾಂತರೇಣ ಇತಿ ಶೇಷ. ಪರಮಾತ್ಮ ಮೂರನ್ನು ಧರಿಸಿದ್ದಾನೆ, ಆದ್ದರಿಂದನೇ ಅವನು ಎಲ್ಲರ ಮೇಲಿರ್ತಕ್ಕಂಥವನು. ಅವರ ಸ್ವರೂಪಾಂಶ ಆಗಿರ್ತಕ್ಕಂಥದ್ದು ಅವನೇ ಹೊರತು ಬೇರೆ ಯಾರು ಸ್ವರೂಪಾಂಶ ಇರಲ್ಲ. ನಾನು ಅನೇನ ಪ್ರಶ್ನೆ ಪರಿಹಾರ ಕಥಮಾಗತಃ ಇತ್ಯಶಾಪಿ ಇದಮೇ ಉತ್ತರಂ ತಥಾಹಿ. ತ್ರಿವಿಧಾಹ ಸುರಾಹ ತ್ರಿವಿಧಾಹ. ಮುಂದೇನಿದೆ ಬೇರೆ ತಪ್ಪಿಂಟ್ ಆಗಿಬಿಟ್ಟಿದೆ. ಜೀವಾಹ ತಾನ್ ತತ್ತೆ ಇತಿ ತ್ರಿಮೂರ್ಧ. ತ್ರಿವಿಧಾಹ ಜೀವಾಹ, ಮೂರು ವಿಧವಾದ ಜೀವರನ್ನು ಧರಿಸಿದ್ದಾನಾದ್ದರಿಂದ ಪರಮಾತ್ಮನಿಗೆ ತ್ರಿಮೂರ್ಧ ಅಂತ ಪರಮಾತ್ಮನಿಗೆ ಹೆಸರು. ತ್ರಿಮೂರ್ಧ ಮೂರು ದೇವರನ್ನು ಸರಿ, ಮೂರು ವಿಧ ಜೀವರನ್ನು ಸಾತ್ವಿಕರು ರಾಜಸರು ತಾಮಸರನ್ನು ಧರಿಸಿರುವವರು. ತಸ್ಯ ಹರೇಹೆ ಅಲ್ಲಿ ಏನು ಮಾಡಿದ್ದಾರೆ ಗೊತ್ತ? ತ್ರಿ ಮೂರ್ಧ ಪೂದ ಮೂರು ಪದ ಇಟ್ಟಿದ್ದಾರೆ. ತ್ರಿಮೂರ್ಧ ತ್ರಿಮೂರು ಅಂತ ಆರಿ ತೋರಿಸ್ಬಾರ್ದು ಮತ್ತೆ. ತ್ರೀ ಜಿಕೊಟ್ಟು ಮೂರು ಅದಲ್ಲ. ತ್ರೀ ಮುರಹ ಮೂರು ಮುರಹ ಜೀವರನ್ನ ಮೂರು ವಿಧ ಜೀವರನ್ನ ಧರಿಸಿರೋದ್ರಿಂದ ದೇವರಿಗೆ ತ್ರಿಮೂರ್ಧ ಅಂತ ಕರೀತಾರೆ. ತಸ್ಯ ಹರೇ ಅಮೃತಂ ಅನಂತಗತಂ ಅನಂತಗತಂ ರೂಪಂ ಅನಂತಾಸರಮಿತಿ ಯಾವತ್ ಅಪಿ ಅನಂತೇ ಕೃತಂ ಗತಂ ರೂಪಮಿತಿ ಅಮನಂತಂ ವಿದುರ್ಬುಧ ಇತ್ಯೇಕಾಕ್ಷರಮಾಲಾಯಾಂ ವಿಕುಂಠ ನಾಮ್ನಃ ಅಮೃತ್ಯುಲಕ್ಷಣಂ ಕ್ಲೇಶಂ ಶಿಣೋತೀತಿ ಕ್ಷೇಮಂ ವೈಕುಂಠಾಖ್ಯಂ. ಅದೇ ರೀತಿ ಭಾದೀಪ್ತವಿತಿ ಧಾತೋ ದೀಪ್ತಿ ವಿರೋಧಿತ್ವಾತ್ ಅಭಾನಿ ಜಲಾನಿ ಯಾತಿ ಆಪ್ನೋತಿ ಆಶ್ರಯತ್ವೇ ರೀತಿ ಅಭಯಂ ನಾರಾಯಣಾಖ್ಯಂ ಇತಿ ರೂಪತ್ರಯಂ ಯೇಷು ತ್ರಿಷು ಮೂರ್ಧಸು ಉತ್ತಮೇಶು ಬಹುಲಕ್ಷೋಚ್ಛ್ರಿತೇಷು ಪುರೇಷು ಅಧಾಯಿ ನಿಹಿತಂ ತಸ್ಮಾತ್ ಅನಂತಾಸನ ವೈಕುಂಠ ನಾರಾಯಣಾಃ ಸ್ವರೂಪಾಂಶಾಃ ಯೇಷು ಲೋಕೇಶು ಸಂತೀತಿ ಭಾವಃ. ಈ ಲೋಕಗಳಲ್ಲಿ ಪರಮಾತ್ಮನ ಮೂರು ರೂಪವನ್ನು ನಾವು ಕಾಣುತ್ತೇವೆ. ಅವೆಲ್ಲ ಸ್ವರೂಪಾಂಶಗಳು. ಸ್ವರೂಪಾಂಶೌ ಹಿಂನಾಂಶ ಇತಿ ಭೇದಾಂಶ ಇಷ್ಯತೆ ಇತ್ಯಾದಿ. ಪರಮಾತ್ಮನ ಅಂಶಗಳು ಎರಡು ವಿಧ, ಸ್ವರೂಪಾಂಶ ವಿಭಿನ್ನಾಂಶ ಅಂತ ಹೇಳಿ ಜೀವರೆಲ್ಲ ವಿಭಿನ್ನಾಂಶರು ಮತ್ಸ್ಯಕೂರ್ಮಾದಿಗಳು ಇವೆಲ್ಲವೂ ಕೂಡ ಸ್ವರೂಪಾಂಶ ಅಂತ ಹೇಳಿದ್ದಾರೆ. ತ್ರಿಮೂರ್ಧ ತನ್ ಸನ್ ಹರಿರ್ಧತ್ತೆ ತ್ಯುತ್ರಯೇ ಮೂರ್ಧ ವಿಸ್ತ್ರಿಭಿ ಇತಿ ಇತ್ಯಾದಿನ. ಬ್ರಹ್ಮವಿಷ್ಣು ಮಹೇಶ್ವರಾತ್ಮನ ತ್ರಯೋ ಮೂರ್ಧಾನೋ ಯಶಸ. ಇನ್ನೊಂದು ರೀತಿಯ ಅರ್ಥ, ತ್ರಿವಿಧ ಜೀವರನ್ನು ಧರಿಸಿದ್ದಾನೆ ತ್ರಿಮೂರ್ಧ ಅಂತ ಒಂದರ್ಥ. ಬ್ರಹ್ಮ ವಿಷ್ಣು ಮಹೇಶ್ವರ ಅಥವಾ ರೂಪಗಳನ್ನು ಧರಿಸಿದ್ದಾನೆ ಅದಕ್ಕೆ ತ್ರಿಮೂರ್ಧ ಅಂತ ಇನ್ನೊಂದು ರೀತಿಯ ಅರ್ಥ. ಅಥವಾ ಮೂರು ಲೋಕ ಧರಿಸಿದ್ದಾನೆ ಅದಕ್ಕೆ ತ್ರಿಮೂರ್ಧ, ಶ್ವೇತದ್ವೀಪಾದಿ ಮೂರು ಧರಿಸಿದ್ದಾರೆ ಅದಕ್ಕೆ ತ್ರಿಮೂರ್ಧ. ಮೂರ್ಧಸು ಸತ್ಯ ವೈಕುಂಠ ಕೈಲಾಸಾಖ್ಯ ಸ್ಥಾನೇಶು ತೇಷಾಮೇವ ನಾಮಾಂತರ ವಿಶಿಷ್ಟ ಅಮೃತಂ ಇತ್ಯಾದಿ ರೂಪತ್ರಯಂ ಅಧಾಯಿ ಇತಿ ಅಪವ್ಯಾಖ್ಯಾನಂ ಅಪಹಸ್ತಿತ. ಬೇರೆ ರೀತಿಯಲ್ಲಿ ಹೇಳ್ತಾರೆ ಈಗ ಅವ್ರು ಏನು ಮಾಡಿರ್ತಾರೆ ಗೊತ್ತೇ, ವ್ಯಾಖ್ಯಾನ ಸರಿ ಅನುಸಂಧಾನ ತಪ್ಪು. ಏನು ಅನುಸಂಧಾನ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ರೂಪ ತಾನೇ ಹೊಂದಿದ್ದಾನೆ ಅಂತ ತಿಳ್ಕೊಂಬಿಟ್ರೆ ತಪ್ಪಾಗುತ್ತೆ. ಒಂದರ್ಥಲ್ಲಿ ಸರಿ ಅದು, ಪರಮಾತ್ಮನ ಮೂರು ರೂಪ ಇದೆ ಬ್ರಹ್ಮ ವಿಷ್ಣು ಶಿವ ಅದು ತಿಳ್ಕೊಂಡ್ರೆ ಸರಿ. ಅದು ಈ ಬ್ರಹ್ಮ ಈ ಶಿವ ವಿಷ್ಣು ಮೂರು ಜನ ಒಂದೇ ಅಂತ ತಿಳ್ಕೊಂಡ್ರೆ ಅದು ಅಪವ್ಯಾಖ್ಯಾನ, ಅಂಥ ವ್ಯಾಖ್ಯಾನ ಸರಿಯಲ್ಲ. ಅದೇ ರೀತಿ ಸತ್ಯಲೋಕ ವೈಕುಂಠ ಲೋಕ ಕೈಲಾಸ ಲೋಕ ಮೂರು ಲೋಕಗಳಲ್ಲಿದ್ದಾನೆ ಆ ಅರ್ಥ ಮಾಡಬಾರ್ದು. ಯಾಕೆ ಸತ್ಯ ವೈಕುಂಠ ಸತ್ಯಲೋಕ ಕೈಲಾಸಗಳು ವಿಷ್ಣು ಲೋಕಗಳಲ್ಲ, ವೈಕುಂಠ ಒಂದೇ ವಿಷ್ಣು ಲೋಕ. ತ್ರಿಮೂರ್ಧ ಶಬ್ದಕ್ಕೆ ಆ ಅರ್ಥ ಹೇಳಬಾರ್ದು. ಯಾವ ಅರ್ಥ ಹೇಳಬೇಕು, ಶ್ವೇತದ್ವೀಪ ಅನಂತಾಸನ ವೈಕುಂಠ ಅಂತ ಹೇಳಬೇಕು ಹೊರತು ಈ ಅರ್ಥ ಹೇಳಬಾರ್ದು. ಈ ರೀತಿಯಾಗಿ ವ್ಯಾಖ್ಯಾನವನ್ನು ಸರಿಯಾಗಿ ತಿಳ್ಕೊಳ್ಳೋ ಕ್ರಮ ಹೇಳ್ತಾರೆ. ಪಾದಾಶ್ರಯೋ ಬಹಿಸ್ತ್ವಾಸನ್ ಅಪ್ರಜಾನಾಂ ಯಶ್ರಯಃ ಅಂತಸ್ತ್ರಿಲೋಕ್ಯಾಃ ತ್ವಪರೋ ಗೃಹ ಮೇಧೈ ಬೃಹದೃತಃ. ಕಲಿಗಲಿ ನಾಳೆ ಅದರ ಮುಂತಾಸ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿರೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.